ಪುರುಷೇಯ ವಾಕ್ಯಂ ಏಕಮೇವಾ. ಎರಡು ಭಾಗ ಇಲ್ಲಿ. ಪುರುಷೇಯ ವಾಕ್ಯವನ್ನು ಒಪ್ಪಿಕೊಂಡಾಗ ಸರ್ವಜ್ಞ ಮೊದಲಾದ ಅನೇಕ ಕಲ್ಪನೆಗಳನ್ನು ಮಾಡಬೇಕು. ಆದರೆ ಅಪೌರುಷೇಯ ವಾಕ್ಯ ಒಪ್ಪಿಕೊಂಡಾಗ ಕಿಂಚಿತ್ ಬಹುತರಂ ಕಲ್ಪ್ಯಂ ಕಿಂತ ಅಪೌರುಷೇಯ ವಾಕ್ಯಂ ಏಕಮೇವ. ಇಲ್ಲಿ ಒಂದೇ ಕಲ್ಪನೆ. ಅಲ್ಲಿ ಎಷ್ಟು ಕಲ್ಪನೆಗಳಿದೆ? ಹತ್ತಾರು ಕಲ್ಪನೆ ಇದೆ, ಒಂದೇ ಕಲ್ಪನೆ ಇದೆ. ಅದರಲ್ಲಿ ಯಾವ್ದು ದೊಡ್ಡದು? ಹೆಚ್ಚು ಕಲ್ಪನೆ ಆಗತಕ್ಕಂಥದ್ದು ಹೆಚ್ಚು ದೋಷ ಇದೆ, ಒಂದು ಕಲ್ಪನೆ ಮಾಡಿದ್ರೆ ಕಡಿಮೆ ದೋಷ ಇದೆ ಆದ್ರಿಂದ ಅಂತ ಹೇಳಿದ್ರು. ಇದು ಆಕ್ಚುಲಿ ಇದು ಕಲ್ಪನೆ ಅಲ್ಲ, ಮುಂದೆ ಹೇಳ್ತಾರದು. ಇದು ಒಪ್ಪಿಕೊಳ್ಳೋ ಮಾತು ಅದು ಅಂಗೀಕೃತ್ಯವಾದ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಆರ್ಗ್ಯುಮೆಂಟ್ ಸೇಕ್ ಒಪ್ಪಿಕೊಂಡ್ರು ಅಂತ. ಕಲ್ಪನೆ ಮಾಡ್ತೇವೆ ಅಂತ ಒಪ್ಪಿಕೊಂಡ್ರು ಕೂಡ ನಮ್ಮಲ್ಲಿ ಕಲ್ಪನೆ ಇರೋದೆಷ್ಟು? ಒಂದೇ. ನಿಮ್ಮಲ್ಲಿ ಕಲ್ಪನೆ ಇರೋದಷ್ಟು ಭಾರಿ. ಸೊ ಹೆಚ್ಚು ಕಲ್ಪನೆ ಇರತಕ್ಕಂಥದ್ದು ಪಕ್ಷ ಗ್ರಾಹ್ಯ ಅಲ್ಲ, ಕಡಿಮೆ ಕಲ್ಪನೆ ಇರತಕ್ಕಂಥ ಪಕ್ಷ ಗ್ರಾಹ್ಯ. ಆ ದೃಷ್ಟಿಯಿಂದ ನಮ್ಮದು ಸರಿ ಅಂತ ಹೇಳಿ. ನ ಕಿಂಚಿತ್ ಬಹುತರಂ ಕಲ್ಪ್ಯಂ ಕಿಂತು, ಅದಕ್ಕೆ ಆಚಾರ ಹೇಳ್ಬೇಕಾದ್ರೆ ನ ಕಿಂಚಿತ್ ಕಲ್ಪ್ಯಂ ಅಂತಾನೆ ಹೇಳಿದ್ರು. ಒಂದೂ ಕಲ್ಪನೆ ನಮ್ಮಲ್ಲಿಲ್ಲ, ಗೊತ್ತಾಯ್ತು? ಒಂದೂ ಕಲ್ಪನೆ ನಮ್ಮಲ್ಲಿಲ್ಲ. ಇದ್ರೆ ಒಂದೊಂದು ನಿನ್ನ ಪ್ರಕಾರ ಒಂದು ಅಷ್ಟೇ, ಇನ್ನೇನೂ ಇಲ್ಲ. ತಥಾಚ ಧರ್ಮಾದಿ ನಿಶ್ಚಯಸ್ಯ ಅವಶ್ಯ ಅಂಗೀಕಾರ್ಯತ್ವೇ ಬಹುಕಲ್ಪನಾ ಪಕ್ಷ ಪರಿತ್ಯಾಗೇನ ಅಲ್ಪಕಲ್ಪನಾ ಪಕ್ಷ ಅಲ್ಪಕಲ್ಪನಾ ಪಕ್ಷಾಶ್ರಯಣೇ ಆಶ್ರಯಣಮೇವ ಜಾಯ. ಏನು ತೀರ್ಮಾನ ಆಯಿತು? ತಥಾಚ ಧರ್ಮಾದಿ ನಿಶ್ಚಯಸ್ಯ ಅವಶ್ಯಂ ಅಂಗೀಕಾರ್ಯತ್ವೇ ಬಹುಕಲ್ಪನಾ ಪಕ್ಷ ಪರಿತ್ಯಾಗೇನ, ಬಹುಕಲ್ಪನೆಗಳನ್ನು ಮಾಡ್ತಕ್ಕಂಥ ಪಕ್ಷವನ್ನು ತ್ಯಾಗ ಮಾಡಿ ಅಲ್ಪಕಲ್ಪನಾ ಆ ಪಕ್ಷಾಶ್ರಯಣಮೇವ ನಿಜಾಯ. ಅಲ್ಪ ಕಲ್ಪನೆ ಮಾಡ್ತಕ್ಕಂಥ ಪಕ್ಷವನ್ನು ಒಪ್ಪೋದೇನೆ ಅತ್ಯಂತ ಶ್ರೇಷ್ಠವಾದದ್ದು. ಯಥಾಹು ಯತ್ರ ಅಲ್ಪೀಯಾಂಶೋ ದೋಷಾಹ ಸಪಕ್ಷ ಇತಿ. ಅದೊಂದು ನಿಯಮ. ಏನು? ಯತ್ರ ಅಲ್ಪೀಯಾಂಶೋ ದೋಷಾಹ ಸಪಕ್ಷ ಇತಿ. ಯಾವ ಪಕ್ಷದಲ್ಲಿ ಕಡಿಮೆ ದೋಷಗಳಿದೆ ಆ ಪಕ್ಷ ಒಪ್ಪಬೇಕು ಅಂತ ಅರ್ಥ. ದೋಷ ಇರೋದು ಅನಿವಾರ್ಯವಾದರೆ, ದೋಷ ಇಲ್ಲದೆ ಇರೋದು ಅತ್ಯುತ್ತಮ ಪಕ್ಷ. ದೋಷ ಇರೋದಾದ್ರೆ ಏನು ಮಾಡಬೇಕಾಗ? ಕಡಿಮೆ ದೋಷ ಇರೋ ಪಕ್ಷ ಒಪ್ಪಬೇಕು ಅಷ್ಟೇ ಹೊರತು ಹೆಚ್ಚು ಪಕ್ಷಕ್ಕಾಗೋದಿಲ್ಲ. ಇದೆಲ್ಲ ಮೊದಲೇ ಹೇಳಿದಂತೆ ಅಂಗೀಕೃತ್ಯವಾದ ಅಂತ ಹೇಳಿದ್ರು. ಅಂಗೀಕೃತ್ಯವಾದ ಅಭ್ಯುಪಗಮ್ಯವಾದ ಕಲ್ಪನೆ ಅಂತ ಒಪ್ಪಿಕೊಂಡ್ರು ಕೂಡ ನಮ್ಮದು ಸರಿಯಾದ ಪಕ್ಷ, ಇದು ಸರಿಯಾದ ಪಕ್ಷ ಅಲ್ಲ ಅಂತ ತೀರ್ಮಾನವಾಗುತ್ತೆ. ತಥಾಪಿ ಇದೊಂದು ವಾದಕ್ಕೆ ಗೊತ್ತಾಗಿ ಇದೊಂದು ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ಇದೊಂದು ವಾದದ ರೀತಿ. ಯಾವುದೇ ಒಂದು ವಿಷಯದೊಳಗೆ ದೋಷ ಎರಡು ಇಬ್ಬರಿಗೂ ಸಮಾನವಾದಾಗ ಯಾವ ಇವತ್ತು ನಡೀತಿರೋದು ಹಾಗೆ ತಾನೆ. ಕಡಿಮೆ ಕ್ರಿಮಿನಲ್ ಯಾರೋ ಆರಿಸ್ಬೇಡ ಅಂತ ಹೊರಟಿಲ್ಲ, ಇದ್ದಿದ್ದಲ್ಲೇ ಕಡಿಮೆ ಕ್ರಿಮಿನಲ್ ಆಗಿದ್ದಾರೆ. ಕಳ್ಳ ಕೊಲೆಗಾಡಕ ಇಬ್ಬರಲ್ಲಿ ಯಾರು ಬೆಟರ್ ಆಗ್ತಾರೆ? ಕಳ್ಳ ಭಾರಿ ಬೆಟರ್ ಆಗ್ತಾರೆ, ಪ್ರಾಣ ತೆಗೆದಿಲ್ಲ ದರ ತೆಗೆದೇನೆ ಅಷ್ಟೇ. ಆ ಥರ ಅದು ಲೋಕದಲ್ಲಿರ್ತಕ್ಕಂಥ ನ್ಯಾಯಗಳವೆಲ್ಲ ಕೂಡ. ಇವತ್ತು ಯಾರೇ ಪರಿ ಸಂಧ್ಯಾವಂದ್ರೆ ಪಾಠ ಮಾಡ್ತಾರೆ, ಪರೇ ಪಕ್ಷ ಅಂತಾರಲ್ಲ ಆ ಥರ ಸಂಧ್ಯಾವಂದಾದ್ರೂ ಮಾಡ್ತಾರ, ಒಪ್ಪತ್ತಾದ್ರೂ ಮಾಡ್ತಾರ ಅಂತ ಕೇಳ್ತೀವಿ. ಪೂರ್ತಿ ಬಿಟ್ಟವನಿಗಿಂತ ಒಪ್ಪತ್ತು ಮಾಡೋನು ವಾಸಿ ಇದ್ದಂಗೆ. ಇದೆಲ್ಲ ಲೋಕದಲ್ಲಿ ಹೇಳಿದ ಮಾತಿದೆ. ಕಥಂ ಅಂಗೀಕಾರ ಆಯ್ತು ಚೇತ್ ಕಿಂ ಕಾರ್ಯಂ ಗತ್ಯಂತರಾಭಾವ ತಥಾಪಿ ದುಷ್ಟಶ್ಚ ಪಕ್ಷಸ್ಯ ತಥಾಪಿ ದುಷ್ಟಶ್ಚ ಕಥಂ ಅಂಗೀಕಾರ ಆಯ್ತು ಚೇತ್ ಕಿಂ ಕಾರ್ಯಂ ಗತ್ಯಂತರಾಭಾವ ಅಲ್ಲ ಪ್ರಶ್ನೆ ಹಾಕ್ಕೊಡು. ಅಂತೂ ನಿಮ್ಮ ಪಕ್ಷದ ದೋಷ ಇದೆ ಅಂತ ಆಯ್ತಲ್ಲ, ದೋಷ ಇರೋದನ್ನ ಹ್ಯಾಗ ಒಪ್ಪೋದು? ತಥಾಪಿ ದುಷ್ಟಶ್ಚ ಕಥಂ ಅಂಗೀಕಾರ ದುಷ್ಟಪಕ್ಷವನ್ನು ಹ್ಯಾಗ ಒಪ್ಪೋದು ಅಂತ ಕೇಳಿದರೆ ಕಿಂ ಕಾರ್ಯಂ ಗತ್ಯಂತರಾಭಾವ. ಬೇರೆ ಇಲ್ಲಾಂದ್ರೆ ಏನು ಮಾಡಬೇಕಾದ್ರೆ ಮಾಡಬೇಕಾಗ. ಇವತ್ತು ಇಬ್ಬರು ನಿಂತಿದಾರಪ್ಪ, ಇಬ್ಬರೇ ನಿಂತಿರೋದು, ಬೇರೆ ಇಲ್ಲೇ ಇಲ್ಲ. ಇಬ್ಬರು ಒಬ್ಬರು ಆರಿಸ್ಲೇಬೇಕು ನಾವು. ಇವಾಗ ಏನು ಮಾಡಬೇಕಾಗ? ಗತ್ಯಂತರ ಅಭಾವ, ಬೇರೆ ಗತಿ ಇಲ್ಲ, ಅನಿವಾರ್ಯವಾಗಿ ಆರಿಸ್ಕೋಬೇಕಾಗಿದೆ ಅಂತ ಹೇಳ್ತೇವಲ್ಲ ಆ ಥರ. ಅದು ಕಾರಣ ಕೊಟ್ಟು, ಇಷ್ಟು ಕಾರಣ ಕೊಟ್ಟು ಅಯಂಚ ಪರೇಶಾಮೇವ. ನಮ್ಮ ದೃಷ್ಟಿಯಿಂದ ಹೇಳಿದ ಮಾತಲ್ಲ ಇದು. ಯಾರಿಗೆ ಹೇಳಿದ್ದು? ಪರೇಶಾಮೇವ, ಪರಕೀರಿಗೆ ಹೇಳಿದ್ದು ನಮ್ಮದಲ್ಲ. ಯಥಾ ನಾಸ್ವಾಕಂ ದೋಷ ಯಥಾ ನಾಸ್ಮಾಕಂ ದೋಷ ತಥಾ ಅನುಪದಮೇವ ವೆಚ್ಚತೆ. ನಮ್ಮ ಪಕ್ಷದಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿ ಅನುಪದಮೇವ. ಅನುಪದ ಅಂದ್ರೇನು? ಇಮಿಡಿಯೇಟ್ ಡೆಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಹತ್ತು ಮುಂದಿನ ಲೈನಲ್ಲಿ ಏನಿದೆ ನಮ್ಮಲ್ಲಿ ಯಾವ ಕಲ್ಪನೆಗಳೂ ಇಲ್ಲ. ನಿಮ್ಮಲ್ಲಿ ನಿಮ್ಮಲ್ಲಿ ಹೆಚ್ಚು ಕಲ್ಪನೆ ಒಂದು ಕಲ್ಪನೆ, ನಿಜವಾಗಿ ತಮ್ಮಲ್ಲಿ ಕಲ್ಪನೆಗಳೇ ಇಲ್ಲ ಅಂತ ಮುಂದಿನ ಮಾತು ಬರುತ್ತೆ. ಆಯ್ತು. ಏವಂ ಸರ್ವಸಮಯಿಭಿ ಅಪೌರುಷೇಯ ವಾಕ್ಯಸ್ಯ ಅವಶ್ಯ ಅಂಗೀಕಾರ್ಯತ್ವಾತ್ ವೇದೋ ಅಪೌರುಷೇಯ ಇತಿ ವಾಕ್ಯಂ ನಾ ಅಸಂಭವ್ಯ ಅಸಂಭಾವಿತಾರ್ಥಮಿತಿ ಸಿದ್ಧಂ. ಏವಂ ಹೀಗೆ ಸರ್ವಸಮಯಿಭಿ ಎಲ್ಲ ಸಿದ್ಧಾಂತಿಗಳಿಂದ ಅಪೌರುಷೇಯ ವಾಕ್ಯಸ್ಯ ಅಪೌರುಷೇಯ ವಾಕ್ಯವನ್ನು ಅವಶ್ಯಂ ಅಂಗೀಕಾರ್ಯತ್ವ ಒಪ್ಪಲೇಬೇಕಾಗಿರೋದ್ರಿಂದ ವೇದ ಅಪೌರುಷೇಯ ಇತಿ ವಾಕ್ಯಂ ನಾ ಅಸಂಭಾವಿತಾರ್ಥಮಿತಿ ಸಿದ್ಧಂ. ವೇದ ಅನ್ನೋದು ವೇದ ಅಪೌರುಷೇಯ ಅಂತಕ್ಕಂಥ ಮಾತಿದೆಯಲ್ಲ, ಇದೇನಲ್ಲ, ಇದು ಇಂಪ್ರಾಬಬಲ್ ಆದದ್ದಲ್ಲ. ಪ್ರಾಬಬಲ್ ಬೇರೆ, ಪಾಸಿಬಲ್ ಬೇರೆ, ಇಂಪಾಸಿಬಲ್ ಬೇರೆ, ಇಂಪ್ರಾಬಬಲ್ ಬೇರೆ. ಇದು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪಕ್ಷ ಆಗಲಿಲ್ಲ ಇದು. ನಾ ಅಸಂಭಾವಿತಾರ್ಥಮಿತಿ ಸಿದ್ಧಂ ಹೇಳಿಲ್ಲ, ಕಿವಿಯಲ್ಲಿ ಆನೆ ಹೊಕ್ಕಿದೆ ಅಂತ ಹೇಳಿದರೆ ಅಸಂಭಾವಿತ. ಸೊಳ್ಳೆ ಹೊಕ್ಕಿದೆ ಅಂದರೆ ಅರ್ಥ ಇದೆ, ನೊಣ ಹೋದರೂ ಅರ್ಥ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗಿದೆ, ಅಸಂಭಾವಿತ ಅರ್ಥವನ್ನು ಸಾಧನೆ ಮಾಡಲು ಕೊಟ್ಟಿಲ್ಲ ನಾವು, ಸಂಭಾವಿತ ಅರ್ಥವನ್ನೇ ಹೇಳ್ತಾ ಇದ್ದೇವೆ. ಇದಿಷ್ಟು ಒಂದು ಭಾಗ. ಅಸ್ತು ವೇದಸ್ಯ ಅಪೌರುಷೇಯತ್ವ ಸಂಭಾವಿತಂ ತನ್ ನಿಶ್ಚಯಸ್ತು ನಾಸ್ತಿ. ಆ ನೆಕ್ಸ್ಟ್ ಬಂದ ಆಯಿತು, ವೇದಗಳಲ್ಲಿ ಅಪೌರುಷಾಯ ಅಂತ ಅಪಬಿಲಿಟಿ ಇರ್ಬೋದು ಅಷ್ಟೇನೆ. ಗೊತ್ತಾರು ಬರಬಹುದು ಅಂದರೆ ಬರ್ತಾರೆ ಅಂತೇನು ಅರ್ಥ ಅಲ್ಲ, ಬರಬಹುದು ಅಷ್ಟೇನೆ, ಬರಬಹುದು ಅಂತ ಹೇಳಿದರೆ ಬರ್ತಾರೆ ಅಂತ ಅರ್ಥ ಅಲ್ಲ. ಆದ್ದರಿಂದ ಅಷ್ಟು ವೇದಸ್ಯ ಅಪೌರುಷೇಯತ್ವ ಸಂಭಾವಿತಂ ತನ್ನ ನಿಶ್ಚಯಷ್ಟು ನಾಸ್ತಿ. ಅದು ಶೂರ್ ಗ್ಯಾರಂಟಿ ಏನಿದೆ ನೋಡಿ, ಅಸರ್ಟ್ ಮಾಡಾಗಿಲ್ಲ. ಇಟ್ ಮೇ ಬಿ ಅಪೌರುಷೇಯ ಅಂತ ಆಯ್ತೆ ಹೊರತು ಇಟ್ ಈಸ್ ಅಪೌರುಷೇಯ ಅಂತ ಆಗಲಿಲ್ಲ ಅಂತ ಹೇಳಿದ. ನಚ ಅನಿಶ್ಚಿತೋ ಹೇತುರ್ಭವತಿ ಇತ್ಯತ ಆಹ, ಅನಿಶ್ಚಿತವಾದ ಹೇತುವನ್ನು, ಅಲ್ಲಿ ಬೆಂಕಿ ಇರಬಹುದು ಅನ್ನೋದು ಬೇರೆ, ಬೆಂಕಿ ಇದೆ ಅನ್ನೋದು ಬೇರೆ. ಬೆಂಕಿ ಇರಬಹುದು ಅಂತ ಹೇಳಿದಾಗ ನಮಗೆ ನಿಶ್ಚಯವಾದ ಜ್ಞಾನ ಆಗಲಿಲ್ಲ. ಬೆಂಕಿ ಇದ್ದೇ ಇದೆ ಅಂತ ಹೇಳಿದಾಗ ನಮಗೇನು ಕೆಲಸ ಆಗಬೇಕಂತ ಕೆಲಸ ಮಾಡಲು ಪ್ರಯತ್ನ ಪಡ್ತೇವೆ ನಾವು. ಅದಕ್ಕೋಸ್ಕರ ಇದು ನಿಶ್ಚಯ ಆಗಲಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಏನು ನಿಶ್ಚಯ ಆಗುತ್ತೆ ನೋಡು ಅಂತ ತೋರಿಸ್ತಾರೆ. ಇತ್ಯತ ಆಹ, ಈ ಪ್ರಶ್ನೆಗೆ ಉತ್ತರ, ಅಪೌರುಷೇಯತ್ವಂಚ ಸ್ವತಃವ ಸಿದ್ಧಂ ವೇದಕರ್ತುರ ಪ್ರಸಿದ್ಧೇಹೇ. ಅಪೌರುಷೇಯತ್ವಂಚ ಸ್ವತಃ ಏವ ಸಿದ್ಧಂ ವೇದಕರ್ತು ಅಪ್ರಸಿದ್ಧೇಹೇ. ಅಪೌರುಷೇಯತ್ವ ಅನ್ನೋದು ಸೆಲ್ಫ್ ಎಸ್ಟಾಬ್ಲಿಷ್ಡ್, ಸೆಲ್ಫ್ ಎಸ್ಟಾಬ್ಲಿಷ್ಡ್. ಯಾತಕ್ಕೆ ವೇದಕರ್ತು ಅಪ್ರಸಿದ್ಧೇಹೇ, ವೇದ ಬರೆದವರು ಅಂತ ಎಲ್ಲರೂ ಪ್ರಸಿದ್ಧಿ ಇದೆಯಾ? ಎಲ್ಲೆಲ್ಲೂ ಇಲ್ಲ. ವೇದ ಬರೆದವನು ಇಂಥವನು ಅಂತೇಳಿ ಎಲ್ಲೆಲ್ಲೂ ಪ್ರಸಿದ್ಧಿ ಇಲ್ಲ. ಆದ್ದರಿಂದಾಗಿನೇ ನಾವು ಕಲ್ಪನೆ ಮಾಡಲಿಲ್ಲ ಅದನ್ನೀಗ. ಏನಂತಿದೆ ಅದರಲ್ಲಿ, ಅದರಲ್ಲೇ ಇದೆ ಅಪೌರುಷೇಯ ನಮ್ಮ ತಲೆ ಬಂದಿದೆ ಈಗ, ಅದರಲ್ಲೇ ಇರೋದು. ನಾವೇನಾದ್ರು ಒಂದು ವಾಕ್ಯ ಇರಬೇಕು ಅಂತ ಯೋಚನೆ ಮಾಡಿ, ಇದಕ್ಕೆ ಯಾರು ಸಿಕ್ಕಿಲ್ಲ, ಹೌದಲ್ಲ ಬರೆದವರು, ಇದನ್ನು ಅಪೌರುಷೇಯ ಅಂತ ಕರೆಯೋಣ ಅಂತ ಹೇಳಕ್ಕೆ ಹೋಗಲಿಲ್ಲ ನಾವು. ಆ್ಯಕ್ಚುಲಿ ಏನಂತ ಬಂದಿದೆ ಅದೀಗ, ಅಪೌರುಷೇಯಂತರ ವಾಕ್ಯ ಬಂದಾಗಿಬಿಟ್ಟಿದೆ ಈಗಾಗಲೇ. ವೇದಗಳು ಅಪೌರುಷೇಯ ಅನ್ನೋ ವಾಕ್ಯ ತಾನಾಗಿ ಬಂದಿರೋದ್ರಿಂದ ಮಳೆ ನಾ ಬರ್ಸೋದಲ್ಲ. ಏನಾಗಿದೆ ಇದು, ಬರ್ತಾ ಇದೆ. ನಮ್ಮ ನಾವು ಮನುಷ್ಯ ಮಾಡದೇ ಇರತಕ್ಕಂಥ ವಸ್ತು ಇದು ಬೇರೆ ದೃಷ್ಟಾಂತ ಇದೆ ಈಗಾಗಲೇ, ಗೊತ್ತಾಯ್ತಾ? ಯಾರದು ಎಲ್ಲಿ ಹೊಡೆದ್ರು ಕೂಡ ಆ ನೀರು ಏನಿರು ಅಂತ, ಇದು ಮೇಲಿಂದ ಬಿದ್ದ ನೀರು ಹೇಗೋ, ಇದು ಪುರುಷ ಮಾಡಿದ ನೀರಲ್ಲ ಹೇಗೋ, ಆ ರೀತಿಯಲ್ಲಿ ವೇದಗಳು ಬರೆದ ಗ್ರಂಥಗಳು ಅಂತ ಎಲ್ಲೂ ಪ್ರಸಿದ್ಧಿ ಬಂದಿಲ್ಲ. ಏನು ಮುಂದೆ ಬರುತ್ತೀನಿ, ಬೇಕಾಷ್ಟು ಬರುತ್ತೀನಿ ಹೇಳ್ತಾರೆ. ಏನ್ ಏಕ್ರ ದೇವ್ರು ಬರೆದು ಅಂತ ಹೇಳ್ತಾರ? ಉತ್ತರ ಕೊಡ್ತಾರೆ ಅದನ್ನೆಲ್ಲ. ಈಗ ಅವ್ರಿಗೆ ಉತ್ತರ ಒಂದು ಉತ್ತರ ಕೊಟ್ಟಾಯ್ತು. ಈಗ ದೇವ್ರು ಬರೆದು ಅಂತ ಹೇಳೋದಾದ್ರೆ ಮತ್ತೆ ದೇವ್ರಿದ್ದಾರೆ ಅಂತ ಗೊತ್ತಾಗದೆ ಯಾವ್ದ್ರಿಂದ? ವೇದದಿಂದ. ಸೊ ವೇದ ಗೊತ್ತಾಗೋವರೆಗೂ ದೇವ್ರಿಗೆ ಗೊತ್ತಾಗೋದಿಲ್ಲ, ದೇವ್ರಿಗೆ ಗೊತ್ತಾಗೋದ್ರೆ ವೇದ ಗೊತ್ತಾಗೋದಿಲ್ಲ. ಏನು ದೋಷ ಬಂತಲ್ಲಿ? ಎನ್ನೊಂದೇ ಆಶ್ಚರ್ಯ, ದೋಷ ಬಂತ. ಆದ್ರಿಂದ ಹಿಂದೆ ಹೇಳಿದ್ರಂತ ಈಗಾಗಲೇ, ಕಾರಣ ಸರ್ವಜ್ಞತ್ವವನ್ನು ಕಲಿಯೋದು ಈಶ್ವರ, ಸರ್ವಜ್ಞ ಕಲ್ಪನೆ ಮಾಡೋದು ಈಶ್ವರ ಇದ್ದಾರೆ ಅಂತ ಕಲ್ಪನೆ ಆಯ್ತು ಅಷ್ಟೇ. ಈಶ್ವರ ಇದ್ದಾನೆ ಅವನು ಬರೆದಿದ್ದಾನೆ ಅಂತ ಹೇಳಿದ್ರೆ ಆಗಲಿಲ್ಲ. ಅದು ಶಾಸ್ತ್ರಯೋನಿತ್ವಾತ್ ಅಂತಿರೋದ್ರಿಂದ ವೇದ ಒಪ್ಪಿದ ಮೇಲೆ ಅಷ್ಟೇ ದೇವ್ರಿಗೆ ಗೊತ್ತಾಗೋದು. ಈ ಕಣ್ಣು ತೆಗೆದ ಮೇಲೆ ಮಾತ್ರ ರೂಪಜ್ಞಾನ. ರೂಪಜ್ಞಾನಕ್ಕೆ ಫಸ್ಟ್ ಕಣ್ಣು ತೆಗಿಬೇಕು, ವಸ್ತು ಇರಬೇಕಲ್ಲಿ. ವಸ್ತು ಇದ್ರೂ ಕೂಡ ಕಣ್ಣು ತೆಗೆದ ಹೋದ್ರೆ ಕಾಣೋದಿಲ್ಲ, ದೇವರಿದ್ದಾನೆ. ಆದ್ರೆ ವೇದ ಓದ್ದು ಹೋದ್ರೆ ಏನಾಗೋದಿಲ್ಲ, ಆ ದೇವ್ರ ವಿಷಯ ಗೊತ್ತಾಗೋದಿಲ್ಲ. ಅದರಿಂದಾಗಿನೇ ರೂಪಜ್ಞಾನಕ್ಕೆ ಕಣ್ಣು ಹೇಗೋ, ದೇವ್ರ ಜ್ಞಾನಕ್ಕೆ ಏನು ಬೇಕೋ ವೇದ ಬೇಕು ಅಂತ ಆಗಿರೋದ್ರಿಂದ ಅವ್ರು ಮೊದಲೇ ವಸ್ತು ಕಾಣುತ್ತೆ ಅಂತೇಳಿ ಕಣ್ಣು ಹಾಕ್ಬೇಕಾಗಿತ್ತು. ಅರ್ಥ ಆಯ್ತಾ? ಈಗ ಈ ಕಣ್ಣಿಲ್ದನೂ ವಸ್ತು ಕಾಣುತ್ತೆ ಅಂತ ಆಗೋದಾದ್ರೆ ಕಣ್ಣು ಬೇಕೇ ಇಲ್ಲ ಅಂತ ಆಯ್ತು, ಗೊತ್ತಾಯ್ತಾ? ಅದು ಅವರಾದ ಅರ್ಥ ಇಲ್ಲ. ಆ ವೇದ ಒಪ್ಪಿ ಪ್ರಯೋಜನ ಇಲ್ಲ ಅವರು. ವೇದಸ್ಯೇತಿ ಶೇಷ, ವೇದಸ್ಯ ಅಪೌರುಷೇಯತ್ವ ಅಸಂಭಾವನೆಯ ನಿರುದ್ಧಂ ದುಸ್ಸಾಧನ ಬಹುತ್. ಇಷ್ಟೊತ್ತು ಏನು ಮಾಡಿದರು ಅಂದರೆ, ವೇದಗಳು ಅಪೌರುಷೇಯರು ಸಂಭಾವಿತನೇ ಅಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಅದು ಸಾಧನೆ ಮಾಡಬೇಕಾಯ್ತು ಫಸ್ಟ್. ಅವೀಗ ಇಷ್ಟೆಲ್ಲ ಭಾಗ ಅದಕ್ಕೋಸ್ಕರ ದುಸ್ಸಾಧನ ಬಹುತ್ ಅಂದ್ರೇನು, ಸಾಧನೆ ಮಾಡಲಿಕ್ಕೆ ಮೊದಲು ಒಂದು ಎಂಟ್ರಿ ಸಿಗೋ ಚಾನ್ಸ್ ಇರಲಿಲ್ಲ, ಇಷ್ಟು ಎಂಟ್ರಿ ಸಿಕ್ಕಾಯ್ತೀಗ. ಮುಂದೆ ಇದಾನೀ ಅಸಂಭಾವನಾಯಾಮ್ ನಿರಸ್ತಾಯಂತೂ ಸ್ವತಏವ ಅನಾಯಾಸೇನ ಇವ ಸಿದ್ಧಂ ನಿಶ್ಚಿತಂ. ಸ್ವತಏವ ಸಿದ್ಧಂ ಅಂದ್ರೇನು, ಅನಾಯಾಸವಾಗಿ ಸಿದ್ಧವಾಯಿತು. ಕುತ ಇತ್ಯತಃ ವೇದೇತಿ, ಯಾತಕ್ಕೆ ಅಂತ ಕೇಳಿದರೆ ವೇದಕರ್ತು ಅಪ್ರಸಿದ್ಧೇಹೇ. ವೇದಕರ್ತುವು ಪ್ರಸಿದ್ಧವಾಗಿಯೇ ಇಲ್ಲ. ವೇದ ಬರೆದವನು ಅಂತ ಒಬ್ಬ ವ್ಯಕ್ತಿನ ಯಾರೂ ಕೂಡ ಇವತ್ತು ತೋರಿಸೋಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿನೇ ವೇದಗಳು ಅಪೌರುಷೇಯರು ಸ್ವತಃ ಪ್ರಮಾಣ. ಕರ್ತರಿ ಚೈತಿ ಪ್ರತಿಷಿದ್ಧಸ್ಯ ಯಾಜಕಾದಿಭಿಶ್ಚೈತಿ ಪ್ರಸವ ತುಜಂತೇನ ಷಷ್ಟ್ಯಾ ಸಮಾಸೋಪಪತ್ತಿ. ವೇದಕರ್ತು ಅಪ್ರಸಿದ್ಧೇಹೇ, ವೇದಕರ್ತು ಅಂಬುದು ಷಷ್ಠಿ, ಅಪ್ರಸಿದ್ಧೇ ಅಂತ ಸಮಾಸ ಮಾಡಿದರು. ಹೇಗೆ ಸಮಾಸ ಮಾಡಕ್ಕೆ ಬಂತು ನಿಮಗೆ ಅಂತ ಕೇಳಿದರೆ ಅದು ವ್ಯಾಕರಣ ನಿಯಮಗಳನ್ನು ಹೇಳಿದರು. ಕರ್ತರಿ ಚ ಅನ್ನೋ ದೃಷ್ಟಿ ಇಟ್ಕೊಂಡು ಕರ್ತರಿ ಪ್ರಯೋಗ ಮಾಡಬೇಕಾದ್ರೆ ಇಲ್ಲಿ ಮಾಡಬಾರ್ದಾಗಿತ್ತು ಅಂತ ಬಂತು. ಅವಾಗ ಒಂದು ಎಕ್ಸೆಪ್ಷನ್ ಬಂತು, ಯಾಜಕಾದಿ ವಿಶ್ಚ, ಯಾಜಕರು ಮೊದಲಾದವರು ನೀವು ಮಾಡಬಹುದು ಅಂತ ಇನ್ನೊಂದು ಸೂತ್ರ ಬಂತು. ಮತ್ತೆ ಅದಕ್ಕೆ ಎಕ್ಸೆಪ್ಷನ್ ಮತ್ತೇನು ಬಂತು, ಪುನಃ ಪ್ರಸವಾತ್ ತೃಜಂತೇನ ಷಷ್ಟ್ಯಾ ತೃಜಂತ ಅಂದ್ರೇನು, ಕರ್ತೃ ತೃ ಏನಂತ ಕರೀತಾರೆ, ತೃಜಂತ ಅಂತ ಕರೀತಾರೆ. ತೃಜಂತದಿಂದಾಗಿ ಷಷ್ಠಿ ಸಮಾಸ ಆಗಬಾರ್ದಾಗಿತ್ತು. ಆದರೆ ಏನಾಯ್ತು ಇದರಲ್ಲಿ ಈ ಒಂದು ನಿಯಮದಿಂದಾಗಿ ಆಗಲಿಕ್ಕೆ ಬಂತು ಅಂತ ಹೇಳಿ ವ್ಯಾಕರಣದ ಬಗ್ಗೆ ಹೇಳಿದ್ರು. ದ್ವಿತೀಯಾಂತಸ್ಯ ತೃಣ್ಣಂತೇನ ಅವಯಂ ಅಯಂ ಸಮಾಸಃ ಶ್ರಿತಾದಿಷು ಗಮಿ ಗಮ್ಯಾದೀನಾಂ ಉಪಸಂಖ್ಯಾನ. ದ್ವಿತೀಯಾಂತಸ್ಯ ತೃಣ್ಣಂತೇನ ಅವಯಂ ಸಮಾಸಃ, ದ್ವಿತೀಯಾಂತವಾದಂಥ ತೃಣ್ ಅಂತ ಶಬ್ದದೊಂದಿಗೆ ಈ ಸಮಾಸ ನಡೆದಿದೆ. ಶ್ರಿತಾದಿಷು ಗ್ರಾಮಂ ಶ್ರಿತಃ ಇತ್ಯಾದಿಯಾಗಿ ಗಮಿ ಗಮ್ಯಾದೀನಾಂ ಉಪಸಂಖ್ಯಾನ, ಅದು ವಾರ್ತಿಕದಿಂದ ಬರತಕ್ಕಂಥ ಅಂಶ. ವೇದ ಪೌರುಷೇಯ ಅಪ್ರಮಿತ ಕರ್ತೃಕತ್ವ ಗಗನವತಿ ಇತ್ಯರ್ಥ. ಒಟ್ಟು ಏನು ತೀರ್ಮಾನ ಮಾಡಿದಾಗಾಯ್ತು? ವೇದ ಅಪೌರುಷೇಯ ಪರ್ವತೋ ವನ್ಯಮಾನ್ ಯಾತಕ್ಕೆ, ಪರ್ವತೋ ವನ್ಯಮಾನ್ ಯಾತಕ್ಕೆ ಧೂಮಾತ್, ಅದೇ ರೀತಿ ವೇದ ಅಪೌರುಷೇಯ ಯಾತಕ್ಕೆ ಅಪ್ರಮಿತ ಕರ್ತೃಕತ್ವ, ಅಪ್ರಮಿತ ಕರ್ತೃಕತ್ವ ಕರ್ತೃ ಇಲ್ಲ ಅಂತಾನೆ ಪ್ರಸಿದ್ಧವಾಗಿರೋದ್ರಿಂದ ಕರ್ತೃ ಇರೋನ್ ತೆಗೆದಾಕಿ ನಾವು ಅಪೌರುಷೇಯ ಅಂತ ಮಾಡಕ್ ಹೊರಟಿಲ್ಲ. ಪ್ರಸಿದ್ಧಿ ಹೇಗೆ ಬಂದಿದೆ ಅದು? ಕರ್ತೃ ಇಲ್ಲ ಅಂತಾನೆ ಪ್ರಸಿದ್ಧಿ ಬಂದಿದೆ. ಗಗನವತ್ ಇವತ್ತು ಆಕಾಶ ಯಾರು ಮಾಡಿದ್ರು ಅಂತ ಪ್ರಸಿದ್ಧಿ ಬಂದಿದೆಯಾ? ಆಕಾಶ ಯಾರು ಮಾಡಿದ್ರು ಅಂತ ಆದ ತಕ್ಷಣ ಮಾಡೋಣ ಎಲ್ಲಿದ್ದ ಅಂತ ಪ್ರಶ್ನೆ ಬರುತ್ತೆ. ಆಕಾಶದಲ್ಲಿ ಇದ್ದು ಮಾಡಿದ್ನ ಇಲ್ಲ ಮಾಡಿದ್ನು ಅಂತ ಪ್ರಶ್ನೆ ಬರುತ್ತೆ. ಸೊ ಆಕಾಶ ಎಲ್ಲಿ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಆಕಾಶ ಮಾಡಿದೆ ಅಂದ್ರೆ ಮತ್ತೇನಂತ ಆಯ್ತಾ ಈಗ ಇಲ್ಲಿ ಎಂಬುದೇನದು? ಮೊದಲೇ ಆಕಾಶ. ಸೊ ಆಕಾಶ ಇತ್ತು ಅಂತ ಒಪ್ಕೋಬೇಕಾಗ, ಆಕಾಶ ಮಾಡಿದ್ದು ಅಂತ ಯಾವ ಸ್ಥಳದಲ್ಲಿ ಹೇಳಕ್ ಹೋದ್ರು ಕೂಡ ಅಲ್ಲಿ ಅನ್ನೋ ಪದ ಉಪಯೋಗಿಸಿದ ತಕ್ಷಣ ಟೈಮ್ ಹಾಗೇನೆ. ಇಂಥ ಸಮಯದಲ್ಲಿ ಟೈಮ್ ಶುರುವಾಯಿತು ಅಂದ್ರೆ ಇಂಥ ಸಮಯ ಅಂದ್ರೆ ಏನರ್ಥ? ಟೈಮ್ ಇದೆ ಅಂತ ಅರ್ಥ ಈಗಾಗಲೇ. ಡೇರ್ಫೋರ್ ಟೈಮ್ ಎಂಬುದೇನದು? ಅನ್ಆರಿಜಿನೇಟೆಡ್. ಸ್ಪೇಸ್ ಎಂಬುದೇನದು? ಅನ್ಆರಿಜಿನೇಟೆಡ್. ವೇದಗಳೆಂಬುದೇನವು? ಅನ್ಆರಿಜಿನೇಟೆಡ್. ಆದ್ದರಿಂದ ಅಪ್ರಮಿತ ಕರ್ತ ಅಪ್ರಮಿತಶಾಪಿ ಕರ್ತು ತದ್ಭಾವ ಗಗನವತ್ ಇತ್ಯರ್ಥ. ಗಗನವತ್ ಎಂಬ ದೃಷ್ಟಾಂತ ಬಹಳ ಮುಖ್ಯ ಇದೆ. ಗಗನ ಹೇಗೆ ಯಾರೂ ಮಾಡಿದ್ದಲ್ಲ, ಅದೇ ರೀತಿಯಲ್ಲಿ ವೇದಗಳು ಕೂಡ ಯಾರೂ ಮಾಡಿದ್ದಲ್ಲ. ಗಗನ ದೇವರು ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳೋದಾದ್ರೆ ವೇದನೂ ಮಾಡ್ತಾರೆ, ಅದನ್ನು ಒಪ್ಪೋಣ. ಅದು ಬರೆಯೋದು ಬೇರೆ, ಸಂರಕ್ಷಣೆ ಮಾಡೋದು ಬೇರೆ. ಇವತ್ತು ಅಪಾಯಿಂಟ್ ಮಾಡಿಲ್ಲ, ಗೌರ್ಮೆಂಟ್ ಸರ್ವೆಂಟ್ಸ್ ಒಬ್ಬ ಆಫೀಸರ್ ಇದ್ದಾನೆ, ಇವ್ರು ಅಪಾಯಿಂಟ್ ಮಾಡಿ ಅವ್ರು ಕಳಿಸ್ತಾರೆ ಅಲ್ಲಿಗೆ. ಅಪಾಯಿಂಟ್ ಮಾಡಿದ್ದು ಇವನಲ್ಲ, ಬಟ್ ಕಂಟ್ರೋಲ್ ಮಾಡಕ್ ಬರುತ್ತೆ. ನೀನೇ ಅವ್ನು ಇವನೇ ಹೇಳಾಗ ನೀನೇ ಅಪಾಯಿಂಟ್ ಮಾಡಿ ಬಿಡ ಅಂತ ಹೇಳಿಲ್ಲ ಆಫೀಸರ್ಗೆ. ಏನಂತ ಹೇಳ್ಬೋದು? ಅದು ಸಬಾರ್ಡಿನೇಟ್, ಸಬಾರ್ಡಿನೇಟ್ ಅವ್ರು ಅವ್ರು ಅಪಾಯಿಂಟ್ ಮಾಡಿರಲಿ ಬಿಡಲಿ ಏನಾಗಿರ್ತಾನೆ? ಸಬಾರ್ಡಿನೇಟ್. ಅದೇ ರೀತಿಯಲ್ಲಿ ತುಂಬ ಜನದ ವಾದ ಏನು? ವೇದ ದೇವರು ಬರೋದಿಲ್ಲ ಅಂದಮೇಲೆ, ವೇದದ ಮೇಲೆ ಅವನ ಹತೋಟಿ ಇಲ್ಲ, ಗಗನ ಆಕಾಶವನ್ನು ದೇವರು ಸೃಷ್ಟಿ ಮಾಡಿಲ್ಲ ಅಂದಮೇಲೆ ಆಕಾಶ ಮೇಲೆ ಅವನ ನಿಯಮ ಇಲ್ಲ, ಅವ್ರಿಗೆ ನಿಯಂತ್ರಣ ಇಲ್ಲ, ಅದು ಬಿಟ್ಬಿಡಿ. ಜೀವರು ಅನಾದಿ ಅಂತ ಹೇಳಿದ ಮೇಲೆ ಜೀವರು ಹ್ಯಾಂಗೆ ಕಂಟ್ರೋಲ್ ಮಾಡ್ತಾರೆ? ಅವನು ಅನಾದಿ, ಇವರು ಅನಾದಿ ಅಂತ ಹೇಳಿದ್ರೆ ಏನಾದ್ರು ಇಬ್ಬರು ಸೇಮ್ ಡೇಟ್ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ ಗೊತ್ತಾಯ್ತಿಲ್ಲ. ಕ್ಲಾಸ್ ಒಂದೇ ಇದೆ, ಲಿಸ್ಟ್ ಬಂತು ಎಲ್ಲರೂ ಕೂಡ. ಕ್ಲಾಸ್ ಒನ್ ಕ್ಲಾಸ್ ಫೋರ್ವರಿಗೂ ಕೂಡ ಎರಡು ಭುಜ ಕೈ ಹಾಕಾಗಿಲ್ಲ ಅವರು. ಇಷ್ಟಾದ್ರೂ ಕೂಡ ಏನು ಮಾಡಾಗಿಲ್ಲ, ಅವ್ನು ಅಪಾಯಿಂಟ್ ಆಗಬೇಕಾದ ಅಂತ ಆಗಿರ್ತಾನೆ. ಆಫೀಸರ್ ಅಂತ ಇವ್ರು ಕ್ಲರ್ಕ್ ಅಂತಾನೆ ಆಗ್ತಾರೆ, ಅಟೆಂಡರ್ ಅಂತಾನೆ ಆಗಿರ್ತಾನೆ. ಆದ್ರಿಂದ ಡೇಟ್ ಆಫ್ ಸರ್ವಿಸ್ ಒಂದು ಇನ್ನೂ ಎಷ್ಟೋ ಸರ್ತೆ ಅಟೆಂಡರ್ ಭಾರಿ ಸೀನಿಯರ್ ಬೇರೆ ಇರ್ತಾನೆ. ರಿಟೈರ್ ಆಗಿ ಅಟೆಂಡ್ ಇರ್ತಾರೆ, ಫ್ರೆಶ್ ಅಪಾಯಿಂಟ್ ಬರ್ತಾನೆ ಅವನು. ಅಟೆಂಡರ್ ನೀರು ಫ್ರೆಶ್ ಅಂತ ಇದು ಮಾಡಾಗಿಲ್ಲ. ಇವನು ಪತಾಪ್ರಗನ್ ಪವರ್ ಎಂಥದ್ದಿದ ಶ್ರೇಷ್ಠವಾಗಿರುತ್ತೆ. ಕೆಲವರೆಲ್ಲ ಅರ್ಧ ವಾದ ಮಾಡ್ತಿರ್ತಾರೆ ದ್ವೈತ ಮತದಲ್ಲಿ. ಆ ಎರಡು ತರ ಬೇರೆ, ನಾವು ದೃಷ್ಟಾಂತ ಕೊಟ್ವಿ, ದೃಷ್ಟಾಂತ ಕೊಟ್ಟಿವಿ ಅಷ್ಟೇ ಹೊರತು ಪ್ರಶ್ನೆ ಏನೀಗ ಆಕಾಶನ ಯಾರು ಸೃಷ್ಟಿ ಮಾಡಿದ್ದಾರೇನಪ್ಪ? ಇಲ್ಲ, ಅದೇನು ಕೇಳಿದ? ಸೃಷ್ಟಿ ಮಾಡದೆ ವಸ್ತು ಇರುತ್ತೆ ಅಂತ ಕೇಳಿದ. ಆಕಾಶ ಇದೆಯಲ್ಲ, ಆಗಿದ್ರೆ ಕಾಲ ಇದೆಯಲ್ಲ, ಹಾಗೆ ವೇದಗಳು ಇದೆ ಅಷ್ಟೇ. ಅದು ಅಷ್ಟು ದೃಷ್ಟಾಂತ ಹೊರತು ನಹಿ ದೃಷ್ಟಾಂತ ಸರ್ವಸಾಮ್ಯ. ಇನ್ನು ವೇದಗಳು ಭಗವದ್ ಅಧೀನ ಆಗ್ಲಿಕ್ಕೆ ಸಾಧ್ಯ ಉಡ ಅಧೀನ ಆಗ ಸಾಧ್ಯ ಇದೆ. ಸೃಷ್ಟಿ ಮಾಡದೆ ಹೋದ್ರೂ ಕೂಡ ಏನು ಮಾಡಬಹುದು? ಕಂಟ್ರೋಲ್ ಮಾಡಬಹುದು. ದ್ವೈತ ಮತದ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡೋದು ಹೀಗೇನೆ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ಮುಸ್ಲಿಂ ಮತ ಏನು ಮಾಡ್ತಾರೆ? ಇಸ್ಲಾಂನಲ್ಲಿ ಎಲ್ಲರನ್ನು ದೇವರೇ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಇನ್ ದಿ ಬಿಗಿನಿಂಗ್ ನಥಿಂಗ್ ಎಕ್ಸಿಸ್ಟೆಡ್, ಏನೂ ಇರಲಿಲ್ಲ, ಒಂದೊಂದೇ ದೇವರು ಸೃಷ್ಟಿ ಮಾಡ್ದ ಅಂತ ವಾದ ಇದೆ. ಅದರಿಂದ ಏನಾಯ್ತು ಇವರಿಗೆ? ಸೃಷ್ಟಿ ಮಾಡಿದ ಅನುಕೂಲ ಏನಾಯ್ತು ಅಂದರೆ ಈ ಅವ್ರು ಕಂಟ್ರೋಲ್ ಮಾಡಬಹುದು ಅಂತ ಆಯ್ತು ಅವ್ರ ಪ್ರಕಾರ. ನಮ್ಮಲ್ಲಿ ಜೀವರು ಅನಾದಿ, ದೇವರು ಅನಾದಿ, ಜಡನೂ ಅನಾದಿ ಅಂತ ಹೇಳಿದ ಮೇಲೆ ದೇವ್ರು ಹ್ಯಾಂಗೆ ಕಂಟ್ರೋಲ್ ಮಾಡ್ತಾರೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಏನು ಅನಾದಿ ಅಂದ ಮಾತ್ರಕ್ಕೇನೆ ಕಂಟ್ರೋಲರ್ ಕಂಟ್ರೋಲ್ಡ್ ಅನ್ನೋ ನಿಯಮಕ್ಕೆ ಯಾವ ಭಂಗ ಕೂಡ ಇದೆ. ಲೋಕದ ನಡೀತಿರೋದೇ ಹಾಗೆ ಇವತ್ತಿನ ದಿವಸ. ಇವತ್ತು ಬಿಟ್ಟು ಮೊದಲು ಹುಟ್ಟಿಸೋನಪ್ಪ, ಆಮೇಲೆ ಹುಟ್ಟಿಸೋನ್ ಮಗ, ಮಗ ಕಂಟ್ರೋಲ್ ಮಾಡ್ತಾಳಪ್ಪನ್ನ ಇವತ್ತು ಹುಟ್ಟಾಬಿಟ್ಟು ಕಂಡು ದುರ್ಯೋಧನೆ ಕಂಟ್ರೋಲ್ ಮಾಡ್ತಿದ್ದ. ಇವತ್ತು ಮಾಡ್ತಾ ಇದ್ದಾನೆ ಇಲ್ಲ ಸುಲಭ, ಅದೇ ಹುಟ್ಟಿದ ಮಾತ್ರ ಕಂಟ್ರೋಲ್ ಮಾಡಬಾರ್ದೇನಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ವ್ಯಾಪ್ತಿ ಇಲ್ಲ ಅದಕ್ಕೆ. ನಾನು ಯಥಾ ಗಿರಿಧರೀವರ್ತಿನಃ ತೃಣಾಂಕರಸ್ಯ ಅಸ್ಮಾಭಿಃ ಏನಾಪಿ ಪ್ರಮಾಣೇನ ಅಪ್ರಮಿತಸ್ಯಾಪಿ ಕರ್ತುಃ ಸದ್ಭಾವಃ ತಥಾ ವೇದಸ್ಯ ಕರ್ತುಃ ಅಸ್ಮಾಭಿಃ ಅಪ್ರಮಿತಸ್ಯಾಪಿ ಸದ್ಭಾವಃ ಶಂಕ್ಯತೆ ಇತ್ಯತಃ. ಈಗ ಒಂದು ಸ್ವಲ್ಪ ಯೋಚನೆ ಮಾಡ ನೋಡಿ, ವೇದಕ್ಕೆ ಕರ್ತೃ ಗೊತ್ತಿಲ್ಲ ಅಂಥೇಳಿ ಅದು ಬರೆದಿದ್ದಲ್ಲ ಅಂತ ಹೇಳಬಾರ್ದು. ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅಷ್ಟೇ. ಉದಾಹರಣೆಗೆ ನಾನು ಯಥಾ ಗಿರಿಧರೀವರ್ತಿನಃ ತೃಣಾಂಕುರಸ್ಯ, ಗಿರಿ ಅಂದ್ರೇನು ಬೆಟ್ಟ, ದರಿ ಅಂದ್ರೇನು ಅದರಲ್ಲಿರೋ ಗುಹೆ, ಒಂದು ಕಂದಕ, ಬೆಟ್ಟದ ಕಂದಕದೊಳಗೆ ತೃಣಾಂಕುರಸ್ಯ ವಿಕಾಷ್ಟ ಹುಲ್ಲಲ್ಲಿ ಬೆಳೆದೋಗ್ಬಿಟ್ಟಿದೆ, ವಿಕಾಷ್ಟ ಬೆಳೆದಿದೆ. ಅಸ್ಮಾಭಿ ಕೇನಾಭಿ ಪ್ರಮಾಣೇನ ಅಪರಿಮಿತಸ್ಯ, ಎಷ್ಟು ಹುಡುಕರು ಯಾರೊಂದು ಗೊತ್ತಾಗಲಿಲ್ಲ, ಎಷ್ಟು ಹುಡುಕರು ಗೊತ್ತಾಗಲಿಲ್ಲ ಯಾರು ಅಂತ ಹೇಳ್ಬಿಟ್ಟು. ಅವಾಗ ಏನ್ ಮಾಡ್ತೀವಿ ನಾವಾಗ, ಕರ್ತು ಸದ್ಭಾವ ಯಾರೋ ಇದೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ, ಕೊನೆಗೇನಂತ ಹೇಳ್ಬಿಡ್ತೀವಿ, ಆಗ ನಮಗೆ ಗೊತ್ತಿಲ್ಲ ಅಷ್ಟೇನೆ. ತಥಾ ವೇದಸ್ಯ ಕರ್ತು ಅಸ್ಮಾಭಿ ಅಪರಿಮಿತಸ್ಯಾಪಿ ಸದ್ಭಾವ ಶಂಕ್ಯತೆ, ನಮಗೆ ಗೊತ್ತಿಲ್ಲ ಅಂತ ಹೇಳೋಣ, ಬರೆದವನು ಎಲ್ಲೋ ತುಂಬ ದಿವಸ ಆಗೋಗಿದೆ, ಮರ್ತು ಹೋಗಿದೆ ಅಷ್ಟೇ, ಆದರೆ ಅಷ್ಟೇ ಹೊರತು ಕರ್ತವ್ಯ ಇಲ್ಲ ಅಂತ ಹೇಳಬಾರ್ದು. ಯಾರೋ ದೊಡ್ಡ ಸಮಾರಂಭ ಇರುತ್ತೆ, ಒಂದೆರಡು ಬೆಳ್ಳಿ ಲೋಟ ಬಿಟ್ಟೋಗ್ಬಿಟ್ಟಿರ್ತ, ಯಾರ್ದು ಯಾರಿಗೂ ಗೊತ್ತಾಗಲಿ, ಯಾರ್ದು ಗೊತ್ತಾಗಲೇ ಇಲ್ಲ, ಗೊತ್ತಾಗಲಿಲ್ಲ ಅಂತ ಅಷ್ಟೇ ನಾವೇನು ಮಾಡ್ತೇವೆ, ನಮ್ಮದು ತಿಳ್ಕೊಂಡ್ಬಿಡ್ತೀವಿ, ಅದು ಫಸ್ಟ್ ತಪ್ಪು. ಎರಡನೇದೇ ಅಥವಾ ಅದಾಗಿ ಬಂತು ಅದು ಸರಿಯಲ್ಲ, ಅದಾಗಿ ಬಂತು ಸಾಧ್ಯ, ಲೋಟ ಅದಾಗ ಹಾಗೆ ಬರುತ್ತೆ, ಅರ್ಥ ಆಯ್ತಾ, ಯಾರ ತಂದು ಬಿಟ್ಟೋಗಿರ್ಬೋದು, ನಮ್ಗೆ ಗೊತ್ತಿಲ್ಲ ಯಾರು ಅಂತ. ಅದು ಏನು ಹೇಳಿದ್ದೆ ನಾವೀಗ, ಯಾರದ್ದೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ತಾನೆ, ವೇದ ಬಳಿಗೆ ಹಾಗೆ ಹೇಳೋಣ. ನೀವೇನು ಹೇಳಿದ್ರಿ, ವೇದಕರ್ತು ಪ್ರಸಿದ್ಧನಾಗಿಲ್ಲ ಅಂತಾನೆ ಹೇಳಿದ್ದು, ಅಂದ್ಮೇಲೆ ಪ್ರಸಿದ್ಧನಾಗಿಲ್ಲ ನಮಗೆ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ, ಇಲ್ಲ ಅಂತ ಹೇಗೆ ಹೇಳ್ತೀರಿ. ಇವಾಗ ಅನೇಕ ಸ್ಟೆಪ್ಸ್ ಇದೆ ವೇದ ಪೌರುಷೇತ್ವದ ಬಗ್ಗೆ, ಏನು ಬರೋ ಪ್ರಶ್ನೆಗಳೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ಅದು ಅದು ಗೊತ್ತಾದ್ಮೇಲೆ ಏನು ಪ್ರೂವ್ ಆಗೋದು, ಸದಾಗಮೈಕ ವಿಜ್ಞೇಯ ಎಂಬ ಪ್ರಶ್ನೆ ಬರೋದಾಗ್ಲೇನೆ, ಆಗಮನೇ ಪ್ರೂವ್ ಆಗದೆ ಹೋದರೆ ಆಗಮ ವಿಜ್ಞೇಯತ್ವ ಸದಾಗಮೈಕ ವಿಜ್ಞೇಯತ್ವ ಏಕ ವಿಜ್ಞೇಯತ್ವ ಹೇಗೆ ಗೊತ್ತಾಗುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಹೇಳ್ತಿದ್ದಾರೆ. ವೇದಕರ್ತರು ಅನ್ನೋದು ಅಪ್ರಸಿದ್ಧ ಅಂತ ನನ್ನ ಮಾತು ಏನಂತ ಅರ್ಥ ಮಾಡಿಕೊಂಡ ಅವನು ಅಂದರೆ, ಪ್ರಸಿದ್ಧಿಗೆ ಬಂದಿಲ್ಲ ಆದ್ದರಿಂದ ಇರಲಿಕ್ಕಿಲ್ಲ ಅಂತ ಗೆಸ್ ಮಾಡಕ್ಕೆ ಹೊರಟಿದ್ದೀರಿ ನೀವೀಗ, ಪ್ರಸಿದ್ಧಿ ಬರದೇ ಹೋದ ಮಾತ್ರಕ್ಕೇನೆ ಇರಲಿಲ್ಲ ಅಂತಾಗಲೇ ಇರಬೇಕು ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಅಪ್ರಸಿದ್ಧವು ಚೇತಿ, ಅಪ್ರಸಿದ್ಧವು ಚ ತತ್ ಕರ್ತು ತತ್ಕಲ್ಪನೆ ಕಲ್ಪನಾ ಗೌರವಂ. ಇದು ಇಂಪಾರ್ಟೆಂಟ್ ಮತ್ತೊಂದು ಆರ್ಗ್ಯುಮೆಂಟ್, ಅಪ್ರಸಿದ್ಧವು ಚ ಕರ್ತು ತತ್ಕಲ್ಪನೆ ಕಲ್ಪನಾ ಗೌರವಂ. ನೀನು ಹೇಳಿದ್ದೆ ಒಂದು ವೇದವಾಕ್ಯವನ್ನು ಅಪೌರುಷೇಯ ಅಂತ ಕಲ್ಪನೆ ಮಾಡೋ ತಪ್ಪು ಅಂತ ಹೇಳಿದೆಯಲ್ಲ, ಆ್ಯಕ್ಚುಲಿ ಹಾಗಲ್ಲ, ಅಪೌರುಷೇಯ ಅಂತ ಬಂದಿರೋ ವಾಕ್ಯಕ್ಕೆ ಕರ್ತೃ ಇರ್ಬೋದು ಅಂತ ಕಲ್ಪನೆ ಮಾಡೋದೇ ಕಲ್ಪನೆ, ಅರ್ಥ ಆಯ್ತಾ. ಈಗ ಅಪೌರುಷೇಯ ಅನ್ನೋ ವಾಕ್ಯಕ್ಕೆ ಒಬ್ಬ ಕರ್ತೃವನ್ನು ಕಲ್ಪನೆ ಮಾಡೋದು ನಿಮ್ಮ ದೋಷ ಆಗುತ್ತೆ, ನಾವು ಕಲ್ಪನೆ ಮಾಡಿದ್ದಲ್ಲಿ ಇರೋದೇ ಆಗಿದೆ, ಇರೋ ಇಲ್ಲ ಅಂದ್ರೆ ಇಲ್ಲ ತಿಳ್ಕೊಂಬಿಟ್ಟಿದ್ದೇವೆ ಅಷ್ಟೇ. ನೀನೇನು ಮಾಡಿದ್ದೆ, ಇರಬಹುದು ಅಂತ ಸೇರ್ಸಕ್ಕೆ ಕೊಟ್ಟಿದ್ದೆ, ತೆರ ತಪ್ಪು ಯಾರ್ದೀಗ, ನಿಮ್ದು ಕಲ್ಪನೆ ನಿನ್ನಲ್ಲಿ ನಮ್ಮಲ್ಲಿ ಕಲ್ಪನೆ ಇಲ್ಲ. ಇದು ಭಾಳ ಇಂಪಾರ್ಟ್, ಸೀರಿಯಸ್ ಆಗಿ ಘೋಷಣೆ ಮಾಡಬೇಕು, ವೇದಗಳ ಅಪೌರುಷತ್ವವನ್ನು ಕ್ಯಾಜುವಲ್ ಘೋಷಣೆ ಮಾಡೋದಲ್ಲ, ಸೀರಿಯಸ್ ಆಗಿ ಘೋಷಣೆ ಮಾಡಬೇಕು. ಫಾರಿನರ್ಸ್ ಏನು ಮಾಡಿದ್ರು ವೇದಗಳ ಬಗ್ಗೆ ಅಪೌರುಷ ಅಂತ ಒಪ್ಪೋದಿಲ್ಲ ಅವರು, ಏನಂತ ಹೇಳ್ತಾರೆ, ಅನ್ನೋನ್ ಅವೆಲ್ಲ ಅನ್ನೋನ್ ಆಥರ್ಶಿಪ್ ಅಂತ ಇರ್ತಾರೆ ಹೊರತು ಆಥರ್ಲೆಸ್ನೆಸ್ ಬೇರೆ, ಅನ್ನೋನ್ ಆಥರ್ಶಿಪ್ ಬೇರೆ. ಆಥರ್ಲೆಸ್ನೆಸ್ ಅಂದ್ರೇನು, ಆಥರ್ ಇಲ್ಲ ಅದಕ್ಕೆ. ಅನ್ನೋನ್ ಆಥರ್ಶಿಪ್ ಅಂದ್ರೇನು, ಆಥರ್ ಇದ್ದ ನಿಮ್ಗೆ ಗೊತ್ತಿಲ್ಲ ಅಂತ ಅವ್ರು ಆ ಅರ್ಥದಲ್ಲಿ ಯೋಚನೆ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಮತ್ತೆ ಹೇಗೆ ಬರೀತಾರೆ ಅಂದರೆ, ಅಶ್ಯಶ್ರೀ ಗಾಯತ್ರಿ ಮಹಾಮಂತ್ರ ಶ್ರೀ ವಿಶ್ವಾಮಿತ್ರ ಋಷಿ ಇದೆಯಲ್ಲ ಅವರೇ ಬರೆದವರು. ಯಾವ್ಯಾವ ವೇದ ಮಂತ್ರಕ್ಕೆ ನೀವು ಕರ್ತೃ ಪ್ರಸಿದ್ಧ ಆಗಿಲ್ಲ ಅಂತ ಹೇಳ್ತೀರಲ್ಲ, ಅವು ಏನಿದೆಯಲ್ಲ ಸೂಕ್ತಕ್ಕೆ, ಅದೇ ಅವರೇ ಅವರೇ ಕರ್ತೃಗಳು ಅಂತ ಹೇಳ್ಬಿಡ್ತಾರೆ, ಅಷ್ಟೇ ಅವ್ರ ವಾದ. ಆದರೆ ಆ್ಯಕ್ಚುಲಿ ಏನ ಋಷಿ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಅವರು, ಋಷಿ ಅಂದ್ರೆ ಏನೋ, ಋಷಿ ಅಂದ್ರೆ ಏನೋ, ಇರೋ ವೇದ ನೋಡೋ ಋಷಿ, ಋಷಿ ದರ್ಶನ ಇರೋದನ್ನು ಕಂಡ ಋಷಿ ಹೊರತು ಬರೆದವನು ಕವಿ ಋಷಿ ಅಂತ ಕರೀತಾರೆ. ವೇದಗಳಿಗೆ ಋಷಿ ಅಂತಾರೆ ಹೊರತು ಲೌಕಿಕ ಕಾವ್ಯಗಳಿಗೆ ಕವಿ ಅಂತ ಕರೀತಾರೆ. ಕಾಳಿದಾಸ ಋಷಿ ಅಂತ ಕರೀತಾರೆ, ರಘುವಂಶಕ್ಕೆ ಋಷಿ ಅಂತ ಕರೆಯೋದಿಲ್ಲ, ಏನಂತ ಕರೀತಾರೆ, ರಘುವಂಶದ ಕವಿ ಅಂತ ಕರೀತಾರೆ. ಋಷಿ ಅಂದ್ರೆ ಏನರ್ಥ, ಕವಿ ಸ್ವಂತ ಬರೆಯೋನು, ಋಷಿ ಅಂದ್ರೆ ಇರೋದನ್ನು ನೋಡೋನು. ನೀವು ನೋಡಿ, ಕೊಲಂಬಸ್ ಇನ್ವೆಂಟೆಡ್ ಅಮೆರಿಕಾ ಹೇಗಿರ್ತದೆ, ಡಿಸ್ಕವರ್ಡ್ ಅಮೆರಿಕಾ ಹೇಗಿರ್ತದೆ. ಡಿಸ್ಕವರ್ಡ್ ಅಂದ್ರೆ ಏನರ್ಥ, ಇರೋದನ್ನು ತಿಳಿಸೋದು, ಇನ್ವೆಂಟ್ ಮಾಡೋದಂದ್ರೆ ಏನು, ಇಲ್ಲದನ್ನು ಕ್ರಿಯೇಟ್ ಮಾಡೋದು, ಫಿಕ್ಷನ್ ಬೇರೆ ಇದು ಬೇರೆ. ಆ ದೃಷ್ಟಿಯಲ್ಲಿ ಡಿಸ್ಕವರಿ ಎಂಬುದು ವೇದಗಳನ್ನು ಡಿಸ್ಕವರಿ ಅಂದಕ್ಕೆ ಹೊರತು ಕ್ರಿಯೇಷನ್ ಅಂತ ಕರಿಬಾರ್ದು. ಡಿಫ್ರೆನ್ಸ್ ಗೊತ್ತಾಗಿಬಿಟ್ಟರೆ ತಿಳಿಯುತ್ತೆ. ಡಿಸ್ಕವರಿ ನೀವು ಇನ್ವೆಂಷನ್ ಅಂತ ಕರೆಯೋದ್ರೆ ತಪ್ಪು ಅರ್ಥ ಆಗಿಲ್ಲ ಅಂತ. ಕೊಲಂಬಸ್ಸೇ ಆ ಮಾತು ಒಪ್ಪಲಿಲ್ಲ, ಇನ್ವೆಂಟ್ ನಾನೇ ಆಮೇಲೆ ಸೃಷ್ಟಿ ಮಾಡಿದೆ ಅಂತ ಹೇಳಲಿಲ್ಲ, ಕಂಡಿಡಿದೆ ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿ ವೇದಗಳು ಪರವಾತ್ ದೇವರು, ವೇದಗಳನ್ನು ದೇವರು ಅಂತ ಹೇಳ್ತಾನೆ. ನಯ ಕೃಪಕರನ್ನು ತಗೋಣ, ವೇದಗಳನ್ನು ಬರೆದವ ದೇವರು ಅಂತ ಅವ್ರು ಹೇಳಿದರು, ದೇವ್ರನ್ನೇ ಕೇಳೋಣ, ದೇವರ ಬರೆದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ, ವಿನಾಯಕರ ಮಾತು ವಿರೋಧ ಬಂತೀಗ, ಎಲ್ಲಿ ಬಂದಿದೆ ಅದು, ವೇದಾಂತ ಕೃತ್ ವೇದ ವಿದೇವ ಚಾಹಂ, ನಾನು ವೇದಾಂತ ಬರೆದವನು, ವೇದ ತಿಳಿದವನು ಅಂತ ಹೇಳ್ತಾರೆ, ವೇದ ಬರೆದವನು ಅಂತ ಹೇಳೋದಿಲ್ಲ ಕೃಷ್ಣ. ಅರ್ಥ ಆಯ್ತಾ, ವಿಷ್ಣು ಸಹಸ್ರನಾಮದಲ್ಲೂ ಕೂಡ ವೇದಾಂಗೋ ವೇದೋ ವೇದವಿದ ಅವ್ಯಂಗೋ, ವೇದವಿತ್ ಅಂತ ದೇವರಿಗೆ ಹೆಸರು, ವೇದವಿತ್ತೇ ಹೊರತು ಏನಲ್ಲ, ವೇದ ಕೃತ್ ಅಲ್ಲ. ಕೃತ್ ಅಂದ್ರೆ ಏನೋ ಬರೆಯೋನು, ವಿತ್ ಅಂದ್ರೆ ಏನೋ ತಿಳಿಯೋನು. ಪುಸ್ತಕ ಓದೋನು ಪುಸ್ತಕ ಬರೆದವನಾಗ್ತಾನ, ಪುಸ್ತಕ ಬರೆಯೋನು ಒಬ್ಬ ಸಾವಿರ ಜನ ಓದ್ತಾರೆ, ಬರೆದವರೆಲ್ಲ ಓದೋರೆಲ್ಲ ಬರೆದವರಾಗೋದಿಲ್ಲ. ದೇವರು ಕೂಡ ವೇದ ಕೃತ್ ಅಂತ ಕರ್ಕೊಂಡಿಲ್ಲ, ಇದು ಅರ್ಥ ಇಂಪಾರ್ಟೆಂಟ್. ಸೊ ನೈಯಾಯಕರಿ ಮಾತು ವಿರೋಧ ಎಲ್ಲಿ ಬಂತೀಗ, ಯಾವ ವೇದವನ್ನು ಕೋಟ್ಪಾಡ ಕೊಟ್ಟರು ಈಶ್ವರ್ಗ ಅದೇ ಹೊರತಾ ಇದ್ದಾರೆ, ಈಶ್ವರನ ಹೇಳ್ತಾರೆ ಬರೋದಿಲ್ಲ ಅಂತ ಹೇಳ್ತಾ. ಇದು ಅರ್ಥ ಮಾಡ್ಕೊಂಡ ಮೇಲೆ ಎಲ್ಲೂ ಕೂಡ ದೇವರಿಂದ ಹಿಡಿದು, ಅಕಸ್ಮಾತ್ ನಮಗೆ ಗೊತ್ತಿಲ್ಲ ಅಂದರೆ ದೇವರಿಗಾರು ಗೊತ್ತಿರಬೇಕಾಗಿತ್ತು, ಕೊನೆ ಪಕ್ಷ ದೇವರಿಗಾರು ಗೊತ್ತಿರಬೇಕಾಗಿತ್ತು, ಯಾರು ಕಳೆ ಯಾವುದಕ್ಕೆ ವೇದಕ್ಕಳಿಗೆ ಇತ್ತು ಕರ್ತರು ಅಂತೇಳಿ, ಅಥವಾ ದೇವರು ಏನಂತ ಮಾಡಬಹುದಾಗಿತ್ತು, ನಾನೇ ಬರೆದ ಹೇಳ್ಕೋಬಹುದಾಗಿತ್ತು, ಅದನ್ನೇ ಹೇಳಲಿಲ್ಲ ಅಂದಮೇಲೆ ಕರ್ತೃ ಆ ಥರ ಲೆಸ್ನೆಸ್ ಆಯ್ತೆ ಹೊರತು ಅನ್ನೋನ್ ಆ ಥರ ಆಗೋದಿಲ್ಲ. ಏನು ಗುಣ ಕಮ್ಮಿ ಆಯ್ತು? ಯಾವುದು ಹಾಗಿದ್ರೆ ಅಲ್ಲಿವರೆಗೆ ಹಾಕೋದು. ದೇವರು ಸೃಷ್ಟಿ ಮಾಡಿಲ್ಲ ಅನ್ನೋದೇ ಬಂತಲ್ಲ, ಸೃಷ್ಟಿ ಮಾಡಿಲ್ಲ ದೇವರಂದ್ರೆ ಗುಣ ಕಡಿಮೆ ಆಯ್ತಲ್ಲ ಅಂತ ಹೇಳಿದರೆ, ಯಾವಾಗಲೂ ಕೂಡ ಸೃಷ್ಟಿ ನಾವು ಗುಣ ತರಲಕ್ಕೋಸ್ಕರ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಸೃಷ್ಟಿ ಮಾಡೋದಕ್ಕೆ ಅರ್ಥ ಏನೀಗ? ಸೃಷ್ಟಿ ಅಂದರೆ ಸೃಷ್ಟಿ ಶಬ್ದಕ್ಕೆ ಎಲ್ಲೂ ಕೂಡ ಏನಂತ ಅರ್ಥ ಇಲ್ಲ. ಶೂನ್ಯದಿಂದ ಸೃಷ್ಟಿ ಅಂತ ಪದಕ್ಕೆ ಅರ್ಥನೇ ಇರೋದು, ಮೋಸ ಅದು. ಮತ್ತೆ ಸೃಷ್ಟಿ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಇವತ್ತು ಕಾರ್ಪೆಂಟರ್ ಬರ್ತಾರೆ, ಟೇಬಲ್ ಮಾಡ್ದ ಅಂತ ಕರೀತಾರೆ, ಚೇರ್ ಮಾಡ್ದ ಅಂತ ಕರೀತಾರೆ. ಊಟ ಕ್ರಿಯೇಟ್ ಮಾಡಿಲ್ಲ ಅವನು, ಊಟ ಕ್ರಿಯೇಟ್ ಮಾಡಿದ್ದಲ್ಲ, ಅದರಿಂದ ಶೇಪ್ ತರ್ತಾನಷ್ಟೇ. ಸೊ ಆ ರೀತಿ ತರೋದಕ್ಕೆ ಸೃಷ್ಟಿ ಅಂತಾರೆ ಹೊರತು, ಇವರೆಲ್ಲ ಏನು ಇತ್ತೀಚೆಗೆ ಬೂದಿಗಿದ್ದಿರೋ ಜನ ಅಭ್ಯಾಸ ಮಾಡ್ಕೊಬೋದು, ಇಲ್ಲದ್ರೆ ಸೃಷ್ಟಿ ಮಾಡೋದು ಅಂತೇಳಿ. ಇಲ್ಲೂ ಸೃಷ್ಟಿ ಮಾಡೋದು ಮೋಸ ಆ್ಯಕ್ಚುಲಿ. ಇರೋದಕ್ಕೆ ರೂಪ ಕೊಡೋ ರೂಪ ಕೊಡ್ತಂತೆ ಇವರು, ಅದರಲ್ಲಿ ಸಂಶಯ ಇಲ್ಲ. ರೂಪ ಕೊಡಬೇಕೆ ಅನ್ನೋದು ಇದ್ದೇ ಇದೆ. ಉಚ್ಚಾರಣೆ ಮಾಡಿದ್ರೆ ವೇದಗಳು ಹಾಗೆ ಇರ್ತಿತ್ತು, ಉಚ್ಚಾರಣೆ ಮಾಡಿದ್ರೆ ವೇದಗಳು ಹೊರಗೆ ಬಂತು. ದೇವರಿಗೆ ಬಂತಲ್ಲ ಹಿರಿಮೆ, ಅದು ವೇದೋಚ್ಚಾರಣೆ ಮಾಡ್ತಕ್ಕಂಥ ಹಿರಿಮೆ ದೇವರದಾಯ್ತು. ವೇದಗಳು ಪ್ರೊಟೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಆ ಹೇಗ್ರೀವಾಸರ ವೇದ ಕದ್ಕೊಂಡು ಹೋದ, ರಕ್ಷಣೆ ಮಾಡ್ದ, ಆ ಗುಣ ಬಂತೋ ಇಲ್ಲ. ಈಗ ಅದಕ್ಕೆ ವೇದಗಳ ಮೇಲೆ ಪರಮಾತ್ಮನ ಹತೋಟಿ ಇಲ್ಲ ಅಂತ ಹೇಳಲಿಲ್ಲ. ಹತೋಟಿ ಇಲ್ಲ ಅಂತ ಹೇಳಿ ಏನಾಗ್ತಿತ್ತಾಗ ದೇವರಲ್ಲಿ ಗುಣ ಕಡಿಮೆ ಆಗ್ಬಿಟ್ಟು, ಗೊತ್ತಾಯ್ತಾ? ಹಾಗೆ ಆಕಾಶಕ್ಕೆ ತಗೊಳ್ಬಹುದಾಗಿದ್ರೆ, ಆಕಾಶ ದೇವರು ಸೃಷ್ಟಿ ಮಾಡಿಲ್ಲ ಅಂದಮೇಲೆ ದೇವರೊಂದು ಗುಣ ಮೈನಸ್ ಆಯ್ತು ಅಂತ ಕೇಳಿದರೆ, ಆಕಾಶ ನಿಯಂತ್ರಣ ಮಾಡ್ತಾನಲ್ಲ. ಬ್ರಹ್ಮಸೂತ್ರದ ಎರಡನೇ ಅಧ್ಯಾಯ ಮೂರನೇ ಪಾದ ಶುರುವಾಗದ ರವೇದ ಅನುತ್ಪತ್ತಿ ಮತ್ ಎಂದು ಕೂಡ ವೇದ ಇದಕ್ಕೆ ಆಕಾಶಕ್ಕೆ ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದ ಮಾತ್ರಕ್ಕೆ ಪರಮಾತ್ಮ ನಿಯಂತ್ರಣ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಹೇಳ್ತಾ ಬಂದಿತ್ತು, ಅದು ದೋಷ ಅಲ್ಲ, ಗುಣ. ಗುಣ ತರಲಿಕ್ಕೆ ಹೇಳಿಬಿಟ್ಟ, ಏನು ಮಾಡಲಿಕ್ಕೆ ಹೋಗ್ಬೇಕೀಗ? ಮೇಷ್ಟ್ರು ತಾನೇ ಬರೋದಿಲ್ಲ, ಪೇಪರ್ನ ವ್ಯಾಲ್ಯೂ ಮಾಡ್ತಿದ್ದಾನೆ. ಸ್ವಲ್ಪ ಗುಣ ಕಡಿಮೆ ಆಯಿತು, ಅವನೇ ಬರೋದು ವ್ಯಾಲ್ಯೂ ಮಾಡ್ಕೊತಾನೆ, ಚೆನ್ನಾಗಿರ್ತಿತ್ತು ಅಂದಾಗ ಹೇಗಾಗತ್ತಾಗ ಅವನೇ ಬರೋದು ಬೋಸ ಆಗಿಬಿಡ್ತಿತ್ತು. ಅವನೇ ಬರೋದು ಹುಡುಗನ ತಾನೇ ಬರೆದು ಬಿಟ್ಟಿದ್ರೆ ತಪ್ಪ, ಬರೆದಿದ್ರೆ ವ್ಯಾಲ್ಯೂ ಮಾಡೋದು ಬೇರೆ, ತಾನೇ ಬರೆಯೋದು ಬೇರೆ. ಪರಮಾತ್ಮ ಇದನ್ನು ಸೃಷ್ಟಿ ಮಾಡೋದು ಕೆಲವಿದೆ, ರೂಪಾಂತರ ಮಾಡೋ ಸೃಷ್ಟಿ ಒಂದಿದೆ, ಇವರು ಪ್ರೊಟೆಕ್ಟ್ ಮಾಡೋದು ಸೃಷ್ಟಿಯ ಒಂದು ರೂಪ. ಅದು ಪ್ರೊಟೆಕ್ಟ್ ಮಾಡೋದು ಕೂಡ ಯಾರ ಕೆಲಸ? ಸೃಷ್ಟಿಯ ಒಂದು ರೂಪ ಆದರೆ ಅದನ್ನು ದೇವರು ಮಾಡ್ತಾರೆ, ಅದು ದೋಷ ಇಲ್ಲ. ಕಲ್ಪನೆ ಅಪ್ರಸಿದ್ಧವು ಕರ್ತುಹು ತತ್ಕಲ್ಪನೆ ಕಲ್ಪನಾ ಗೌರವಂ. ಇವತ್ತು ನಮ್ಮಲ್ಲೂ ಕೂಡ ಏನಾಗುತ್ತೆ, ಇನ್ನೂ ಪ್ರಶ್ನೆ ಕೊಡ್ತಾರೆ. ಈಗ ಯಾವುದೋ ಒಂದು ಪುಸ್ತಕ ಸಿಕ್ತು, ಮೊದಲೇ ಪೇಜು ಲಾಸ್ಟ್ ಪೇಜ್ ಎರಡೂ ಇಲ್ಲ ಅದಕ್ಕೆ, ಹಳೆಯ ಕಾಲದ ಪುಸ್ತಕ. ಆ ಥರ ಗೊತ್ತಾಗಲಿಲ್ಲ, ಗೊತ್ತಾ? ನಾವೇನಂತೀವಿ ಅದಕ್ಕಾಗ? ಆ ಥರ ಗೊತ್ತಾಗಲಿಲ್ಲ ಅಂತ ಹೊರತು ನಾವು ಅಪೌರುಷ್ಯ ಅಂತ ಕರೆಯೋದಿಲ್ಲ. ಅದು ಜಸ್ಟ್ ಅಪೌರುಷ್ಯ ಆಗಿಬಿಡ್ತಿದ್ದ ಹಾಗೆಲ್ಲ ಇದೆ, ಅಪೌರುಷ್ಯ ಆಗೋದಿಲ್ಲ. ಅದಕ್ಕೆ ಅಜ್ಞಾತ ಕರ್ತೃಕ ಬೇರೆ, ಅಕರ್ತೃಕ ಬೇರೆ. ಅಜ್ಞಾತ ಅಂದ್ರೆ ಅನ್ನೋನ್, ಅಕರ್ತೃ ಅಂದ್ರೆ ಆತ ಲೆಸ್, ಅದೇ ಲೆಸ್ ಬೇರೆ, ಅನ್ನೋನ್ ಬೇರೆ. ಅದ್ರ ಡಿಫ್ರೆನ್ಸ್ ಗೊತ್ತಿರಬೇಕು ವೇದಗಳಿಗೆ. ಅಪೌರುಷ್ಯ ಅನ್ನೋ ಮಾತಿಗೆ ಅರ್ಥ ಅದು. ಅಪ್ರಸಿದ್ಧವುಚ ಕರ್ತುಹು ತತ್ಕಲ್ಪನೆ ಕಲ್ಪನಾ ಗೌರವಂ ಶಂಕಾಯಾಮ್ ಕಲ್ಪನೆ ಶಂಕಾಯಾಮ್ ಅಪ್ರಪಿ ವೇದಸ್ಯ ಕರ್ತಾರಂ ಶಂಕಮಾನಃ ಕಿಂ ಧರ್ಮಾಧಿಕಂ ಅಂಗೀಕರೋತಿ ನವ. ಇನ್ನು ಅಪ್ರಮಿತವಾಗಿರ್ತಕ್ಕಂತಹ ವೇದಕ್ಕೆ ಕರ್ತೃ ಗೊತ್ತಾಗಿಲ್ಲ. ಅಪ್ರಮಿತಮಿ ವೇದಶ್ಚ ಕರ್ತಾರಂ ಶಂಕಮಾನಃ ಕಿಂ ಧರ್ಮಾಧಿಕಂ ಅಂಗೀಕರೋತಿ ನ ವಾ. ಪ್ರಶ್ನೆ ಹೇಗೆ? ವೇದಕ್ಕೆ ಕರ್ತೃ ಇಲ್ಲ, ಕರ್ತೃ ಇಲ್ಲದಿರತಕ್ಕಂಥ ವೇದಕ್ಕೆ ಕರ್ತೃ ಇರಬಹುದು ಅಂತ ಶಂಕೆ ಮಾಡೋ ವ್ಯಕ್ತಿಗೆ ನಾವು ಪ್ರಶ್ನೆ ಕೇಳ್ತೇವೆ. ಧರ್ಮಾಧಿಕಂ ಅಂಗೀಕರೋತಿ ನ ವಾ, ಧರ್ಮಾದಿಗಳನ್ನು ಒಪ್ಪಿ ಮಾತಾಡೋನೋ ಒಪ್ಪದೆ ಮಾತಾಡೋನೋ ಅಂತ ಕೇಳ್ತೇವೆ. ನೇತಿ ಪಕ್ಷೆ ನಾ ಸಮಯಿಷ್ಯ, ಅವನು ಒಪ್ಪೋದಿಲ್ಲ ಅಂದ್ಬಿಟ್ರೆ ಅವನ ಸಮಯನೇ ಅಲ್ಲ. ಒಪ್ತೀನಿ ಅಂದರೆ ಆದ್ಯ ಬುದ್ಧಾದಿ ಪುರುಷವಾಕ್ಯೇನವ ತನ್ನಿಶ್ಚಯ ತನ್ನ ನಿಶ್ಚಿನಿಯಾತ್ ವೇದೇನವ. ಹಾಗೆ ಧರ್ಮಾದಿಗಳನ್ನ ಒಪ್ತಕ್ಕಂಥ ನೀನು ವೇದದಿಂದ ತೀರ್ಮಾನ ಮಾಡ್ತೀಯೋ ಧರ್ಮಾದಿಗಳನ್ನು, ಅಥವಾ ಬುದ್ಧಾದಿ ವಾಕ್ಯಗಳನ್ನು ತೀರ್ಮಾನ ಮಾಡ್ತೀಯೋ ಅಂತ ಕೇಳ್ತೇವೆ. ವಾಕ್ಯಾಂತರಂ ಅಪೌರುಷೇಯಂ ಕಲ್ಪಯಿತ್ವ, ನೋಡಿ, ನಾ ಬುದ್ಧಾದಿ ವಾಕ್ಯದಿಂದನೇ ಹೇಳೋದಿಲ್ಲ, ವೇದದಿಂದನೇ ಹೇಳೋದಿಲ್ಲ, ಇದೊಂದು ಅಪೌರುಷ ವಾಕ್ಯ ಕಲ್ಪನೆ ಮಾಡ್ತೀನಿ ಅಂತ ಹೇಳೋದಾದರೆ ಇರೋದನ್ನು ಬಿಟ್ಟು ಯಾಕೆ ಕಲ್ಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇರೋದನ್ನು ಬಿಟ್ಟು ಬೇರೆ ಕಲ್ಪನೆ ಮಾಡಬೇಡ. ಇಲ್ಲ ಪೌರುಷೇಯ ವಾಕ್ಯದನ್ನು ಮಾಡ್ತೀನಿ ಅಂದರೆ ಅಜ್ಞಾನ ಅಭಿಪ್ರಾಯ ಇದ್ದೇ, ದೋಷ ಇದ್ದೇ ಇದೆ, ಅಜ್ಞಾನ ಅಭಿಪ್ರಾಯ ಎಂಬ ದೋಷ ಬಂದೇ ಬರ. ಕಲ್ಪಯಿತ್ವ ತೇನವ ಗತ್ಯಂತರಾಭಾವಾತ್ ಅನುಮಾನಾದೀನಾಂ ನಿರಾಕರಿಷ್ಯಮಾಣತ್ವಾತ್. ಯಾವುದೇ ಯುಕ್ತಿಯಿಂದ ನೀನು ಧರ್ಮವನ್ನು ಪ್ರೂವ್ ಮಾಡ್ತೀವಿ ಅಂತ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ. ಯುಕ್ತಿಯಿಂದ ಒಂದು ವಸ್ತು ಧರ್ಮ ಅಂತ ಕರೆಯೋದಾದರೆ ಇನ್ನೊಂದು ಯುಕ್ತಿಯಿಂದ ಏನು ಮಾಡಬಹುದು? ಅಧರ್ಮ ಅಂತ ಹೇಳ್ಬೋದು. ಇವತ್ತು ನಡೀತಿರೋದು ಹಾಗೆ ತಾನೆ, ಶಾಸ್ತ್ರ ಉಪಜನ ಕಡಿಮೆ ಆಗಿಬಿಟ್ರು, ಶುರು ಮಾಡಿದ್ರು. ಆಮೇಲೆ ಏನನ್ನು ಶುರು ಮಾಡಿದ್ರು? ಇನ್ನೊಂದು ಮದುವೆ ಆಗಬಹುದು. ಯಾಕೆ? ಯುಕ್ತಿ ಕೊಡೋಕ್ಕೆ ಶುರು ಮಾಡಿದ್ರು, ಗೊತ್ತಾಯ್ತಾ? ಇನ್ನು ಏನು ತಪ್ಪಿದೆ ಆ ಥರ ಶುರು ಮಾಡಿದ್ರು. ಶಾಸ್ತ್ರ ಒಪ್ಪೋದಿಲ್ಲ ನಾವು, ಇದೇನು ತಪ್ಪಿದೆ? ಅನಾಥರಾಗೋದು ಸನಾಥರಾಗಲಿಲ್ಲ ಅವು ಯುಕ್ತಿ ಅದು. ನೋಡೋದು ಗುಡ್ ಚಪ್ಪಾಳೆ ಹಾಕೋ ಮಾತು ಹೋಗ್ತಾನೆ. ಎಲ್ಲೋ ಇರೋ ವ್ಯಕ್ತಿ ಒಂದು ಪ್ರಶ್ನೆ ಸಿಕ್ಕಾಯ್ತೋ ಇಲ್ಲ ಈಗ ಮುದೋಗ್ತಾರೆ. ಈ ರೀತಿ ಮಾಡಿದ್ರೆ ಎಲ್ಲಿ ಬಂತೆ? ಹಿಂದಿನ ಕಾಲಕ್ಕೆ ಪಾವಿತ್ರದ ಕಾನ್ಸೆಪ್ಟ್ ಇತ್ತು, ಈಗ ಆ ಪಾವಿತ್ರ ಹೊರಟೋಗ್ಬಿಡುತ್ತೆ. ಕಾನ್ಸೆಪ್ಟಿನ ಪಾವಿತ್ರದ ಬಗ್ಗೆ ಯೋಚನೆ ಇಲ್ಲ. ಎಷ್ಟು ಮದುವೆ ಆದ್ಮೇಲೆ ಸರಿ ಇದ್ರೆ ಸಾಕು ಅಷ್ಟೇ, ಒಂದು ಆ ಥರ ಮದುವೆಗಿಂತ ಮುಂಚೆ ಸರಿ ಇರಬೇಕು ಅಂತೇನಿಲ್ಲ. ಮದುವೆ ಆದ್ಮೇಲೆ ಸರಿ ಇದ್ಬಿಟ್ರೆ ಸಾಕು. ಅದು ಊಟ ಆದಮೇಲೆ ಊಟ ಎಲ್ಲ ಮಾಡಿ ಸ್ನಾನ ಮಾಡಿಬಿಟ್ರೆ ಮಡಿ ಅಷ್ಟೇ. ಊಟ ಮೊದಲು ನಮ್ಮಲ್ಲಿ ಹೇಗೆ ಊಟ ಮಾಡಿ ಸ್ನಾನ ಮಾಡಿದ್ರೆ ಮಡಿ ಅಂತ ಕರೆಯೋದಿಲ್ಲ ನಾವು. ಅದು ಊಟದ ಮಡಿ ಆಗ್ತದೆ ಹೊರತು ಏನು ಮಡಿ ಆಗೋದಿಲ್ಲ, ಶುದ್ಧ ಮಡಿ ಆಗೋದಿಲ್ಲ. ಅದು ಹಾಗಲ್ಲ, ಈ ಸ್ನಾನ ಮಾಡಿದ್ರೆ ಮದುವೆದು ಅಷ್ಟೇ. ಮತ್ತೆ ಹಾಗೆ ತಾನೇ ಬಂದಿರೋದು, ಯಾರು ಅಡಿಗೆ ಮಾಡಿ ಸ್ನಾನ ಮಾಡ್ಕೊಂಬಂದ್ರೆ ಸಾಕಷ್ಟೇ. ಅವನಿಗೆ ಸಂಧ್ಯಾನ ಮಾಡ್ತಾನೆ ಬಿಡ್ತೇನೆ, ನೋಡೋ ಅಭ್ಯಾಸನೇ ಹೊರಟೋದು ಬರ್ತಾ ಬರ್ತಾ. ಅದರಿಂದ ಆ ರೀತಿ ವಾದ ಶುರು ಮಾಡಿಬಿಟ್ಟು ನೋಡಿ ನೋಡೋದಕ್ಕೆ ಜನಕ್ಕೆ ಏನನ್ಸುತ್ತೆ? ಏನು ತಿಂದ್ರೆ ಅನ್ಬಿಟ್ರೇನು, ಹೇಗಾದ್ರೂ ಒಳಗೋಗಿದೆ ಹೊರಗಂತ ಇಲ್ವಲ್ಲ. ಮತ್ತೆ ಇನ್ನೂ ಅದು ತರ್ಕ ಶುರು ಮಾಡೋದು, ನೀವು ಕೈ ತೊಳ್ಕೊತೀರಿ ಬೆಂಜಲಾಗಿದೆ ಅಂತೇಳಿ, ಹೊಟ್ಟೆ ತೊಳ್ಕೊತೀರಾ ಅಂತ ಕೇಳೋದು. ಕೈ ತೊಳ್ಕೊಂಡ್ರೆ ಮುಂಚೆನೆ ಹೊಟ್ಟೆ ಮುಂದೆ ನೀವು ಹೊಟ್ಟೆಯಲ್ಲಿ ಎಂಜಲಿದೆ, ನೀವು ಬಾಯಿಂದ ತಾನೇ ಒಳಗೋಗಿರೋದು, ಎಂಜಲಿದೆ, ಅದು ದೇಹಕ್ಕೆ ಮುಟ್ಟಿದೆ. ಹೊಟ್ಟೆ ಮುಟ್ಕೋತೀರಿ, ಮೈಲಿ ಆಗಲಿಲ್ಲ ಈಗ, ಮೇಲಿಂದ ಮುಟ್ತೀರಿ, ಮೈಲಿ ಆಗಲಿಲ್ಲ. ಹಾಗಿದ್ರೆ ಈ ಯುಕ್ತಿಗಳಿಗೆ ಉತ್ತರ ಎಂಡೆಲ್ಲ ಬರಲಿಲ್ಲ. ಅದು ಇಂಥ ಉತ್ತರ ಕೊನೆಗೆ ಏನಾಗುತ್ತೆ? ಕೊನೆಗೆ ಬಿಡೋದಾಗುತ್ತೆ, ಕೊನೆ ಮಾಡೋದು ಬರಲಿಲ್ಲ. ಕೊನೆ ಎಲ್ಲಿ ಬಂತದೋ ಬಿಡೋ ಅಭ್ಯಾಸ. ಅದಕ್ಕೆ ನಾವು ಸಾಕಷ್ಟು ಉತ್ತರಗಳಿದೆ. ಅದು ಉತ್ತರ ಒಪ್ಪೋದು, ಶಾಸ್ತ್ರ ಒಪ್ಪೋದಿಲ್ಲ ಅಲ್ಲ ಅವನು, ಶಾಸ್ತ್ರ ಒಪ್ಪೋದಿಲ್ಲ. ಆದ್ದರಿಂದ ಉತ್ತರ ಹೆಸರಿಲ್ಲ. ಈ ಕುತರ್ಕದಿಂದ ಎಂದೂ ಹೆಣ್ಣು ಮಾಡೋಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಪಾಪ ಒಂದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಸಾಯಂಕಾಲ ತೊಗೊಂಡಿರ್ತಾರೆ, ಒಟ್ಟಿಗೆ ಮೂರಾಗಿ ತೊಗೊಬಾರದು, ಏನು ಮಾಡ್ಬೇಕು ಅವನಿಗೀಗ? ತೊಗೊಳ್ಳೋ ತಪ್ಪುತ್ತೆ, ಒಟ್ಟಿಗೆ ಆಗುತ್ತೆ, ಏನಾಗುತ್ತೆ ಅವ್ರು ಹೇಳಿ ಅವ್ರು ಹೇಳ್ಬೇಕಾಗ ನೋಡಪ್ಪ, ಮೆಡಿಕಲ್ ಸೈನ್ಸ್ ಆಗಲ್ಲ, ಓವರ್ ಡೋಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ತೊಗೊಳ್ದು ಹೋದ್ರೆ ಅಂಡರ್ ಡೋಸ್ ಆಗುತ್ತೆ, ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಲ್ಲ. ನೋಡಿ ಅದೆಲ್ಲ ಮಾತಾಡಬೇಡ, ಯುಕ್ತಿಯಿಂದ ಮಾತಾಡ ಬರೀ ಅಂತ ಕೇಳಿದರೆ ಯುಕ್ತಿಯಿಂದ ಮಾತು ಏನೇ ಆಗಿಬಿಡುತ್ತಾ ತಿಳಿತಾ ಇಲ್ಲ. ಆ ರೀತಿ ಮಾಡಿದರೆ ವಾರದ ಒಟ್ಟಿಗೆ ತೊಗೊಂಡು ಆಗುತ್ತೆ ಹೋಗ್ಬಿಡ್ತಾರೆ, ನಡೆಯುತ್ತೆ, ಇಮ್ಮಿಡಿಯೇಟಾಗಿ ಹೋಗ್ಬಿಡ್ತಾರೆ. ಆಗ ಅವ್ರಿಗೆ ಅರ್ಥ ಆಗಲ್ಲ. ಯುಕ್ತಿಗೆ ಯಾವಾಗಲೂ ಲಿಮಿಟೇಷನ್ ಇದೆ. ಯುಕ್ತಿಯಿಂದ ಮಾತಾಡೋ ಅಭ್ಯಾಸ ಮಾಡಿಬಿಟ್ಟು ಅವರಿಗೆ ಎಂದು ಉತ್ತರ ಕೊಡಲಿಕ್ಕೆ ಹೋಗಬಾರ್ದು. ಕೊಟ್ಟರೆ ಏನಾಗುತ್ತೆ? ಪ್ರತಿ ಯುಕ್ತಿ ಎಂಡ್ಲೆಸ್ ಹೋಗ್ತಾನೆ ಇರುತ್ತೆ. ಪ್ರಥಮೇ ದ್ವಿತೀಯೇಚ ಬುದ್ಧಾದೀನ ವೇದಕರ್ತುರ್ವ ಸರ್ವಜ್ಞಾತ್ವಿಕಾದ ಸರ್ವಜ್ಞತ್ವಾಧಿಕಂ ಪ್ರಮಾಣೇನ ವಿನಾ ಕಲ್ಪನೀಯಮಿತಿ ಕಲ್ಪನಾಗೌರವಂ ಸ್ಯಾತ್. ಅಲ್ಲಿಗಿರಲಿ, ಇನ್ನು ಕಲ್ಪನಾಗೌರವ ಹೇಗೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಅದು ನೋಡೋಣ. ಇಲ್ಲಿ ಏನೋ ತುಂಬ ಪ್ರಶ್ನೆಗಳಿದೆ, ಪ್ರಶ್ನೆಗಳು ಅದಕ್ಕೆ ಉತ್ತರ. ಏನೋ ಹೇಳ್ತಾರೆ, ಪ್ರಶ್ನೆ ಬರೋದೇ ಇಲ್ಲ. ಏನು ಹೇಳ್ತಾರೆ? ಹೇಳಬೇಕಾದನ್ನೇ ಹೇಳ್ತಾರೆ, ಬೇರೆ ಇದಿರೋದು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿದ್ಧಸ್ವರಾಕ್ಷಿಣೀ ಬ್ರಹ್ಮಹೃದಾಯಃ.